ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಪೋಷಕ ನನ್ನ ಸ್ನೇಹಿತ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಹಬ್ಬಗಳು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ದಿನದಲ್ಲಿ ನಾವು ದೇವದರ್ಶನ ಗುಡಾರ ಮತ್ತು ಹಬ್ಬಗಳ ಬಗ್ಗೆ ಕಲಿಯುವಂತೆಯವರಾಗಿದ್ದೇವೆ. ಇಸ್ರಾಯೇಲ್ ಜನರಿಗೆ ದೇವರು ಅನೇಕ ಹಬ್ಬಗಳನ್ನು ಕೊಟ್ಟಿದ್ದರು. ವಿಶೇಷವಾಗಿ ಅವರಿಗೆ 7 ಹಬ್ಬಗಳನ್ನು ಒಂದು ವರ್ಷದಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ನೀಡಿದರು. ಆ ಹಬ್ಬಗಳೆಲ್ಲ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬರತಕ್ಕಂಥವನಾಗಿದ್ದಾನೆ. ಈ ಲೋಕಕ್ಕೆ ಬಂದು ನಮಗೋಸ್ಕರ ಬಲಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಆತನ ಒಂದು ಸೇವೆ ಏನು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಇಸ್ರಾಯೇಲ್ ಜನರಿಗೆ ಈ ಹಬ್ಬಗಳನ್ನು ನೀಡಲಾಗಿತ್ತು. ಈ ಹಬ್ಬಗಳ ಪ್ರಾಮುಖ್ಯತೆ ಏನು, ಅದರಿಂದ ನಮಗೆ ಆತ್ಮಿಕ ಜೀವಿತಕ್ಕೆ ಏನು ಉಪಯೋಗ ಅನ್ನುವುದನ್ನು ನಾವು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನು ತೆಗೆದು ಧ್ಯಾನಿಸುವ ಹಾಗೆ ನೀನು ಕೊಟ್ಟಂಥ ಅವಕಾಶಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಾವು ಕೂಡಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ಪರಿಶುದ್ಧ ಆತ್ಮನ ಮುಖಾಂತರವಾಗಿ ಮಾತನಾಡು. ವಿಶೇಷವಾಗಿ ಹಬ್ಬಗಳ ಬಗ್ಗೆ ನೀನು ಯಾವ ಉದ್ದೇಶಕ್ಕೋಸ್ಕರ ನೀಡಿದ್ದೆ ಅನ್ನುವುದನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಆತ್ಮಿಕ ಜೀವಿತವನ್ನು ಈ ವಾಕ್ಯದ ಮುಖಾಂತರವಾಗಿ ಬದಲಾಯಿಸಿ ನೀ ನಡೆಸು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಯಾಜಕಾಂಡ ಪುಸ್ತಕ 23 ಅಧ್ಯಾಯದಲ್ಲಿ ನಾವು ಓದುವುದಾದರೆ ಅಲ್ಲಿ ದೇವರು ಈ 7 ಹಬ್ಬಗಳ ಒಂದು ವಿವರಣೆಯನ್ನು ನೀಡಿದ್ದಾರೆ. ಈ 7 ಹಬ್ಬಗಳ ವಿವರಣೆಯನ್ನು ನಾವು ಸಂಕ್ಷಿಪ್ತವಾಗಿ ಒಂದೊಂದನ್ನೇ ನಾವು ನೋಡುವುದಾದರೆ ಅನೇಕ ಆತ್ಮಿಕ ಅರ್ಥಗಳನ್ನು, ಅನೇಕ ಗೂಢಾರ್ಥಗಳನ್ನು ನಾವು ನೋಡಬಹುದು. ಅದರಲ್ಲಿ ಭಾಳ ಮುಖ್ಯವಾಗಿ ಮೊದಲನೇ ಹಬ್ಬ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಇಸ್ರಾಯೇಲ್ ಜನಗಳನ್ನು ದೇವರು ಐಗುಪ್ತದಿಂದ ಬಿಡಿಸಿಕೊಂಡು ಬರುವಂತಹ ಆ ರಾತ್ರಿಯಲ್ಲಿ ಅವರಿಗೆ ನೀಡಿದಂತಹ ಒಂದು ಪ್ರಥಮವಾದಂತಹ ಹಬ್ಬ, ಅದು ಪಸ್ಕ ಹಬ್ಬ. ಈ ಒಂದು ಪಸ್ಕ ಹಬ್ಬ ಅವರಿಗೆ ಮೊದಲನೇ ತಿಂಗಳಿನ 14 ದಿನದಲ್ಲಿ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ ಯಾಜಕಾಂಡ ಪುಸ್ತಕ 23 ಅಧ್ಯಾಯ 1 ವಚನದಲ್ಲಿ ಈ ಹಬ್ಬದ ವಿವರಣೆಯನ್ನು ದೇವರು ನೀಡಿದ್ದಾರೆ. ಅನಂತರ ಎರಡನೇ ಒಂದು ಹಬ್ಬ ಯಾವುದೆಂದರೆ ಹುಳಿ ಇಲ್ಲದ ರೊಟ್ಟಿ ಹಬ್ಬ. ಈ ಹುಳಿ ಇಲ್ಲದ ರೊಟ್ಟಿ ಹಬ್ಬ ಮೊದಲನೇ ತಿಂಗಳಿನ 14 ದಿನದಲ್ಲಿ ನಡೆಯುತ್ತಿದ್ದಂತಹ ಒಂದು ಹಬ್ಬ. ಇದನ್ನು ನಾವು ಯಾಜಕಾಂಡ ಪುಸ್ತಕ 23 ಅಧ್ಯಾಯ 7-8 ವಚನದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ನಂತರ ಪ್ರಥಮ ಫಲದ ಸಿವುಡಿನ ಹಬ್ಬ, ಇದನ್ನು ನಾವು ಮೊದಲನೇ ತಿಂಗಳಿನ 16 ದಿನದಲ್ಲಿ ಇಸ್ರಾಯೇಲ್ ಜನರು ಆಚರಿಸುವ ಹಾಗೆ ದೇವರು ತಿಳಿಸಿದನು. ಇದನ್ನು ನಾವು ಯಾಜಕಾಂಡ ಪುಸ್ತಕ 23 ಅಧ್ಯಾಯ 9-12 ತನಕ ನಾವು ಓದುವಂತೆಯವರಾಗಿದ್ದೇವೆ. ನಂತರ ಬರತಕ್ಕಂಥದ್ದು ತುತ್ತೂರಿಯ ಹಬ್ಬ. ಈ ತುತ್ತೂರಿಯ ಹಬ್ಬವನ್ನು 7 ತಿಂಗಳಿನ 1 ದಿನದಲ್ಲಿ ಇಸ್ರಾಯೇಲ್ ಜನರು ಆಚರಿಸುವಂತೆ ದೇವರು ತಿಳಿಸಿದ್ದನು. ನಂತರ ಸರ್ವ ಮಹಾದೋಷ ಪರಿಹಾರಕ ದಿನ ಎಂಬುದಾಗಿ, ಇದು ಒಂದು ದಿನದ ಹಬ್ಬ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದನ್ನು 7 ತಿಂಗಳಿನ 10 ದಿನದಲ್ಲಿ ಇಸ್ರಾಯೇಲ್ ಜನರು ತಮ್ಮ ಆತ್ಮಗಳನ್ನು ಕುಂದಿಸಿಕೊಂಡು ಮಾಡುತ್ತಿದ್ದಂತಹ ಒಂದು ಹಬ್ಬವಾಗಿತ್ತು. ಇದನ್ನು ಯಾಜಕಾಂಡ 23:26-29 ತನಕ ನಾವು ನೋಡುವಂಥವರಾಗಿದ್ದೇವೆ. ನಂತರ ಬರತಕ್ಕಂತಹ ಹಬ್ಬ ಯಾವುದೆಂದರೆ ಈ ಮಹಾದೋಷ ಪರಿಹಾರಕ ದಿನದ ಮುಂದಿನ ಒಂದು ಹಬ್ಬ ಯಾವುದೆಂದರೆ 50 ದಿನಗಳ ನಂತರ ಬರ್ತಕ್ಕಂತಹ ಒಂದು ಹಬ್ಬ, ಅದು ಪಂಚಶತಮ ಹಬ್ಬ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕೊನೆಯದಾಗಿ 7ನೇ ಹಬ್ಬ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಪರ್ಣಶಾಲೆಯ ಜಾತ್ರೆ ಹಬ್ಬ. ಈ ಪರ್ಣಶಾಲೆಯ ಜಾತ್ರೆ ಹಬ್ಬ 7ನೇ ತಿಂಗಳಿನ 11ನೇ ದಿನದಲ್ಲಿ ಇದು ಬರುತ್ತಿತ್ತು. ಇದು ಸರ್ವ ಮಹಾದೋಷ ಪರಿಹಾರಕ ಹಬ್ಬದ ದಿನದ ಪಕ್ಕದ ದಿನವಾಗಿ, ನಂತರದ ದಿನವಾಗಿ ಈ ಹಬ್ಬ ಬರತಕ್ಕಂಥದ್ದಾಗಿತ್ತು ಎಂಬುದಾಗಿ ನಾವು ಇವುಗಳನ್ನು ಯಾಜಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಹಬ್ಬಗಳು ಆತ್ಮಿಕತೆಯಾಗಿ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಈ ಹಬ್ಬಗಳ ಒಂದೊಂದೇ ವಿಚಾರವನ್ನು ನಾವು ಆತ್ಮಿಕಕ್ಕೆ ಹೋಲಿಸಿ ನೋಡಿ ಅರಿತುಕೊಳ್ಳುವುದಾದರೆ, ಮೊದಲನೇದಾಗಿ ಪಸ್ಕ ಹಬ್ಬ. ಇದು ಬಹಳ ಬಹಳ ಮುಖ್ಯವಾದಂತಹ ಒಂದು ಹಬ್ಬ. ಇದರಿಂದ ಅನೇಕ ಆತ್ಮಿಕ ಪಾಠವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಈ ಹಬ್ಬವು ಐಗುಪ್ತ ದೇಶದಿಂದ ಅವರು ಗುಲಾಮರಾಗಿದ್ದ ಇಸ್ರಾಯೇಲರನ್ನು ದೇವರು ಬಿಡುಗಡೆ ಮಾಡಿದ್ದಕ್ಕೆ ಜ್ಞಾಪಕ ಅರ್ಥವಾಗಿ ಮಾಡುವಂತಹ ಒಂದು ಹಬ್ಬ ಈ ಹಬ್ಬ ಆಗಿತ್ತು. ಆದರೆ ಈ ಪಸ್ಕದ ಕುರಿಮರಿ ಯಾರು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಕೊರಂತಿಯದವರಿಗೆ ಬರೆದ 5:7 ಕ್ರಿಸ್ತನೇ ಆ ಪಸ್ಕದ ಕುರಿಮರಿ ಎಂಬುದಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಇದನ್ನ ಕ್ರಿಸ್ತನೇ ಆ ಒಂದು ಪಸ್ಕದ ಕುರಿಮರಿ ಆಗಿದ್ದಾನೆ ಎನ್ನುವಂಥ ವಿಚಾರವನ್ನ ನಾವು ಹೋಲಿಸಿ ನೋಡಿ ಓದುವುದಾದರೆ ವಿಮೋಚನಾ ಕಾಂಡ 12:46 ಪಸ್ಕದ ಕುರಿಮರಿಯನ್ನ ಯಾವ ರೀತಿಯಲ್ಲಿ ಅದನ್ನು ಕುಯ್ಯಲಾಗುತ್ತಿತ್ತು ಎಂಬುದಾಗಿ ಅಲ್ಲಿ ಹೇಳುವಾಗ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪಸ್ಕದ ಕುರಿಮರಿಯ ಎಲುಬುಗಳು ಒಂದನ್ನು ಸಹ ಮುರಿಯಬಾರದು ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನು ಯೇಸು ಸ್ವಾಮಿಗೆ ನಾವು ಹೋಲಿಸಿ ನೋಡಬೇಕಾದರೆ, ಯೇಸು ಸ್ವಾಮಿ ಅಂದು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದುವಂತಹ ಸಮಯದಲ್ಲಿ ಕ್ರಿಸ್ತನು ಕ್ರೂಜಿಗೆ ಹಾಕಿದಾಗ ಒಂದು ಎಲುಬನ್ನು ಸಹ ಮುರಿಯಲಿಲ್ಲ ಎಂಬುದಾಗಿ ಯೋಹಾನನ ಸುವಾರ್ತೆ 19:36 ನಾವು ನೋಡುವಂಥವರಾಗಿದ್ದೇವೆ. ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಈ ಪಸ್ಕದ ಕುರಿಯು ಯಾವ ಒಂದು ದಿನದಲ್ಲಿ ಕುಯ್ಯುತ್ತಿತ್ತು ಎಂಬುದಾಗಿ ನಾವು ನೋಡುವುದಾದರೆ 14ನೇ ದಿನದಲ್ಲಿ ಈ ಒಂದು ಪಸ್ಕದ ಕುರಿಯನ್ನು ಕುಯ್ಯಬೇಕಾಗಿತ್ತು. ವಿಮೋಚನಾ ಕಾಂಡ 12:6-10 ನಾವು ಇದನ್ನು ಓದುವಂಥವರಾಗಿದ್ದೇವೆ. ಇದೇ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪಸ್ಕದ ಕುರಿಯಾಗಿ ಆತನು ಮರಣವನ್ನು ಹೊಂದಿದನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 19:14 ನಾವು ನೋಡುವಂಥವರಾಗಿದ್ದೇವೆ. ನಂತರ ರಕ್ತ ಚಿಮುಕಿಸುವುದು ದೇವರ ಕರುಣೆಯು ಮರಣದಿಂದ ಬಿಡುಗಡೆ ಮಾಡಿದ್ದಂತನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದನ್ನು ವಿಮೋಚನಾ ಕಾಂಡ 12:13 ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನು ಸುರಿಸಿದ ರಕ್ತದಿಂದ ನಮ್ಮ ಎಲ್ಲ ಪಾಪಗಳು ಅಳಿಸಲ್ಪಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:25 ನಾವು ನೋಡುವಂಥವರಾಗಿದ್ದೇವೆ. ಹೇಗೆ ಅಂದು ರಕ್ತವನ್ನು ಚಿಮ್ಕಿಸ್ತಕ್ಕಂಥವರಾಗಿದ್ದರೋ ಆ ಒಂದು ನಿಲುವಿನ ಪಟ್ಟಿಗೆ, ಅದೇ ರೀತಿಯಾಗಿ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಾವು ಸಹ ತೊಳೆಯಲ್ಪಡ್ತಕ್ಕಂಥವರಾಗಿದ್ದೇವೆ ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪಸ್ಕಹಬ್ಬದ ಬಲಿ ಒಂದು ಕುರಿಮರಿಯಾಗಿತ್ತು. ಯೇಸು ಸ್ವಾಮಿಯು ಸಹ ದೇವರ ಕುರಿಮರಿಯಾಗಿದ್ದನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1:29 ತಿಳಿಸತಕ್ಕಂಥದ್ದಾಗಿದೆ. ನಂತರ ಪಸ್ಕದ ಕುರಿಯು ನಿಷ್ಕಳಂಕವಾಗಿರಬೇಕು, ಯಾವುದೇ ದೋಷವಿಲ್ಲದೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲದೆ ನಿಷ್ಕಳಂಕವಾಗಿರಬೇಕೆಂಬುದಾಗಿ ವಿಮೋಚನಾ ಕಾಂಡ 12:5 ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನು ಸಹ ನಿಷ್ಕಳಂಕವಾಗಿದ್ದನು, ಯಾವುದೇ ದೋಷವಿರಲಿಲ್ಲ, ಯಾವುದೇ ಪಾಪವಿರಲಿಲ್ಲ, ಅನೇಕ ಶೋಧನೆಗೆ ಒಳಗಾದರೂ ಸಹ ಪಾಪ ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು 1 ಪೇತ್ರ 1:19 ನಾವು ನೋಡುವಂಥವರಾಗಿದ್ದೇವೆ. ನಂತರ ಕುರಿಮರಿಯ ಮಾಂಸವನ್ನು ತಿನ್ನಬೇಕಾಗಿತ್ತು, ನಾವು ನೋಡುವಂಥವರಾಗಿದ್ದೇವೆ. ಅಂದು ಪಸ್ಕ ಹಬ್ಬವನ್ನು ಇಸ್ರಾಯೇಲ್ ಜನಗಳು ಆಚರಿಸಿ ಆ ಕುರಿಯ ಮಾಂಸವನ್ನು ತಿನ್ನಬೇಕಾಗಿತ್ತು. ಅದನ್ನು ನಾವು ವಿಮೋಚನಾ ಕಾಂಡ 12:7 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಸಹ ಮಾಂಸದಿಂದ ಪಾಲುಗಾರರಾಗಬೇಕು, ಆತನ ಒಂದು ದೇಹದಲ್ಲಿ ನಾವು ಪಾಲುಗಾರರಾಗಬೇಕು ಎಂಬುದನ್ನು ಯೋಹಾನನು ಬರೆದ ಸುವಾರ್ತೆ 6:15 ನಾವು ನೋಡುವಂಥವರಾಗಿದ್ದೇವೆ. ಪಸ್ಕ ಹಬ್ಬ ಮತ್ತು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಒಂದೇ ತರನಾಗಿ ಎರಡೂ ಸಹ ಇರತಕ್ಕಂಥದ್ದಾಗಿತ್ತು. ಹುಳಿ ಅಂತಕ್ಕಂಥದ್ದು ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಹುಳಿಯ ರೊಟ್ಟಿಯನ್ನು ನಾವು ಸಹ ಕರ್ತನ ರಾತ್ರಿ ಭೋಜನದಲ್ಲಿ ತೆಗೆದುಕೊಳ್ಳಬಾರದು ಎಂಬುದಾಗಿ ಕೊರಿಂಥ್ಯದವರಿಗೆ ಬರೆದ ಮೊದಲನೇ ಪತ್ರಿಕೆ 5:8 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ವಿಚಾರದ ಬೋಧನೆಯ ಅರ್ಥಗಳೇನು ಎಂಬುದಾಗಿ ನಾವು ನೋಡಬೇಕಾದ್ರೆ, ಚೊಚ್ಚಲ ಮಗುವಿಗೆ ಕುರಿಮರಿಯು ಮರಣದಿಂದ ಬಿಡುಗಡೆಯನ್ನು ನೀಡಿತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬಿಡುಗಡೆಯ ಕುರಿಮರಿ ಮಾತ್ರ ಸಾಲದು, ಕುರಿಮರಿಯ ರಕ್ತವು ಬಾಗಿಲಿನ ನೆಲುವಿನ ಪಟ್ಟಿಗಳಲ್ಲಿ ಹಚ್ಚಬೇಕಾಗಿತ್ತು. ಅದು ವೈಯಕ್ತಿಕ ಬಲಿಯಾಗಿಯೂ ವೈಯಕ್ತಿಕ ಗುರುತಾಗಿಯೂ ಇತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕುರಿಯು ಕುಯ್ಯುವುದು ಎಷ್ಟು ಪ್ರಧಾನವೋ ಅದೇ ರೀತಿಯಾಗಿ ರಕ್ತ ಹಚ್ಚುವುದು ಸಹ ಪ್ರಧಾನವಾಗಿತ್ತು. ಕೆಲವು ಸರತ್ತುಗಳ ಮೇಲೆ ಮಾಂಸವನ್ನು ಸಹ ಅವರು ತಿನ್ನಬೇಕಾಗಿತ್ತು. ಪಸ್ಕದ ಕುರಿಮರಿ ಆಗಿರ್ತಕ್ಕಂಥ ಕ್ರಿಸ್ತನ ಮರಣವನ್ನು ಅದು ಸೂಚಿಸ್ತಕ್ಕಂಥದ್ದಾಗಿತ್ತು. ಶಿಲುಬೆ ಮಾತ್ರ ಅವರನ್ನು ರಕ್ಷಿಸಲಾಗದು, ಆದರೆ ಶಿಲುಬೆಯಲ್ಲಿ ಮರಣ ಹೊಂದಿದಂತಹ ರಕ್ಷಕನನ್ನು ನಾವು ನೋಡಬೇಕು, ಆತನ ರಕ್ತದಿಂದ ನಾವು ತೊಳೆಯಲ್ಪಡಬೇಕು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಆ ಕರ್ತನ ರಾತ್ರಿ ಭೋಜನ, ಆ ಒಂದು ರಾತ್ರಿಯಲ್ಲಿ ಕರ್ತನು ಮಾಡಿದಂತಹ ಕಾರ್ಯಕ್ಕೆ ಇದು ಹೋಲಿಕೆಯಾಗಿದೆ. ಅದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಮುಖವಾಗಿ ಈ ಒಂದು ಪಸ್ಕ ಹಬ್ಬದ ಮುಖಾಂತರವಾಗಿ ನಾವು ನೋಡುವಂತಹ ವಿಚಾರವೇನೆಂದರೆ, ಪಸ್ಕ ಹಬ್ಬ ಕ್ರಿಸ್ತನ ಮರಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪಸ್ಕ ಆದ ಕುರಿಮರಿ ಕ್ರಿಸ್ತನೇ ಆಗಿದ್ದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಕುರಿಮರಿಯ ರಕ್ತವು ಸಂಹಾರಕ ದೂತನಿಂದ ಕಾಪಾಡಿತು. ಅದೇ ರೀತಿಯಾಗಿ ಕ್ರಿಸ್ತನ ರಕ್ತವು ನಮ್ಮನ್ನು ದೇವರ ಜೊತೆಗೆ ಒಂದಾಗಿ ಮಾಡಿ ರಕ್ಷಣೆಗೆ ನಡೆಸ್ತಕ್ಕಂಥದ್ದಾಗಿದೆ. ಪಸ್ಕದ ಹಬ್ಬವು ಪುನರುತ್ಥಾನಕ್ಕೆ ಒಂದು ಗುರುತಾಗಿದೆ. ಅದೇ ರೀತಿಯಾಗಿ ಕುಯಿಲಿಗೆ ಪ್ರಥಮ ಫಲವಾಗಿ ಕ್ರಿಸ್ತನು ಆದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪಸ್ಕದ ಕುರಿಯು 14th ಸಾಯಂಕಾಲಕ್ಕೆ ಮೊದಲೇ ಕುಯಲ್ಪಡಬೇಕಾಗಿತ್ತು. ಕ್ರಿಸ್ತನು ಸಹ 14th ಸಾಯಂಕಾಲಕ್ಕೆ ಮೊದಲೇ ಪ್ರಾಣವನ್ನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಕುರಿಮರಿ ಶುಕ್ರವಾರ ಸಾಯುತ್ತಿತ್ತು, ಕ್ರಿಸ್ತನು ಸಹ ಶುಕ್ರವಾರವೇ ಸತ್ತನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಸಬ್ಬತ್ತಿನ ಮುಂದಿನ ದಿನ ಪ್ರಥಮ ಫಲದ ಹಬ್ಬ ಬರತಕ್ಕಂಥದ್ದಾಗಿತ್ತು. ಪರಿಶುದ್ಧ ನೈವೇದ್ಯದ ದಿನದಂದು ಅದು ಪ್ರಾರಂಭವಾಗ್ತಕ್ಕಂಥದ್ದಾಗಿತ್ತು. ಜನರು ಪುಟ್ಟಿಯಲ್ಲಿ ಪ್ರಥಮ ಫಲವನ್ನು, ಖಜೂರದ ಗರಿಗಳನ್ನು, ದೊಡ್ಡ ಮರಗಳಿಂದ ಕೊಂಬೆಗಳನ್ನು, ಹಳ್ಳಗಳಿಂದ ಕಡ್ಡಿಗಳನ್ನು ತಂದು 7th ಸಂತೋಷಿಸುತ್ತಿದ್ದರು. ಇದು ಸಂತೋಷದ ಮಹಾದಿನ. ಕೊಂಬೆಗಳನ್ನು, ಸಣ್ಣ ಗುಡಿಸಲನ್ನು ಮಾಡುತ್ತಿದ್ದರು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆ ನಂತರ ದೋಷ ಪರಿಹಾರಕ ಮಹಾದಿನದಲ್ಲಿ ಅವರು ತಮ್ಮನ್ನು ಪರಿಶೋಧಿಸಿಕೊಳ್ಳಬೇಕಾಗಿತ್ತು. ಪರ್ಣಶಾಲೆಗಳ ಹಬ್ಬದಲ್ಲಿ ಅವರು ಸಂತೋಷ ಪಡಬೇಕಾಗಿತ್ತು. ಇದು ಅರಣ್ಯ ಪ್ರಯಾಣವನ್ನು ಮತ್ತು ಡೇರೆಗಳಲ್ಲಿ ಇಸ್ರಾಯೇಲ್ ಜನರು ವಾಸಿಸಿದ್ದನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಹೀಗೆ ಪ್ರತಿ ಒಂದು ಹಬ್ಬವೂ ಸಹ ಒಂದೊಂದನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅವರಿಗೆ ಸಂಪೂರ್ಣವಾದ ಸ್ವತಂತ್ರವಿತ್ತು, ಪಾಪದಿಂದ ಬಿಡುಗಡೆ ಆಗಿತ್ತು. ಯಾಕೆಂದರೆ ಐಗುಪ್ತ ದೇಶ ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಪಾಪದ ಚರಿತ್ರೆ ಅಂತ್ಯಗೊಳ್ಳಿತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬೆಂಕಿಯ ಕೆರೆಯು, ಗಂಧಕವು ಎಲ್ಲವನ್ನ ಶುಚಿ ಮಾಡಿತು. ಎಲ್ಲವೂ ಶುಚಿಯಾದ ನಂತರ ಹೊಸ ಭೂಮಿ, ಹೊಸ ಆಕಾಶವಿರುವುದು ಎಂಬುದನ್ನು ಈ 7 ಹಬ್ಬಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾವು ನೋಡಬಹುದಾಗಿದೆ. ನಂತರ ಈ ಪಂಚಶತಮ ಹಬ್ಬ, ಈ ಪಂಚಶತಮ ಹಬ್ಬದ ಒಂದು ವಿಶೇಷತೆ ಏನು ಎಂಬುದನ್ನು ನಾವು ನೋಡಬೇಕಾದ್ರೆ, ಪಂಚಶತಮ ಹಬ್ಬವು ಪರಿಶುದ್ಧಾತ್ಮನ ಸುರಿಸುವಿಕೆಗೆ ಒಂದು ಗುರುತಾಗಿದೆ. ಕ್ರಿಸ್ತನು ತನ್ನ ಅಪೊಸ್ತಲರ ಜೊತೆಯಲ್ಲಿ 40 ಕಾಲ ಈ ಲೋಕದಲ್ಲಿ ಇದ್ದು ಅವರ ಜೊತೆಯಲ್ಲಿ ಕಾಲವನ್ನು ಕಳೆದನು. ನಂತರ ಪರಲೋಕಕ್ಕೆ ಹೇರಿ ಹೋಗಿದಾಗ ಅಪೊಸ್ತಲರು ಮೇಲ್ಮನೆಯಲ್ಲಿ 10 ಕಾಲ ಶಿಷ್ಯರುಗಳು ಮೇಲಂತಸ್ತಿನಲ್ಲಿ ಪ್ರಾರ್ಥನೆ ಮುಖಾಂತರವಾಗಿ ತಮ್ಮ ಪಾಪಗಳನ್ನು ಹರಕೆ ಇಡುವ ಮುಖಾಂತರವಾಗಿ ಒಬ್ಬರಿಗೊಬ್ಬರು ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಆ ಪರಿಶುದ್ಧಾತ್ಮನಿಗೋಸ್ಕರ ಕಾಯತಕ್ಕಂಥವರಾಗಿದ್ದರು. ಆದರೆ ಪ್ರಮುಖವಾಗಿ ಆ 10 ಮುಗಿದ ನಂತರ, 40+10 ಮುಗಿದ ನಂತರ 50th ಅದನ್ನೇ ಪಂಚಶತಮ ಎಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಅದನ್ನು ಅಪೊಸ್ತಲ ಕೃತ್ಯಗಳು 2:1-4 ನಾವು ನೋಡುವುದಾದರೆ, ಅವರು ಪರಿಶುದ್ಧಾತ್ಮನಿಗೋಸ್ಕರ ಕಾದಿದ್ದರು. ಆ ದಿನದಂದು ಪರಿಶುದ್ಧಾತ್ಮನನ್ನು ದೇವರು ಯೇಸು ಸ್ವಾಮಿ ವಾಗ್ದಾನ ಮಾಡಿದಂತೆ ಪರಲೋಕದಿಂದ ಅವರಿಗೆ ಕಳಿಸಿಕೊಟ್ಟನು. ಆ ನಿಮಿತ್ತವಾಗಿ ಸುವಾರ್ತೆ ಸೇವೆಯನ್ನು ಅವರು ಆರಂಭಿಸಿದರು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ತುತ್ತೂರಿಗಳು, ಈ ತುತ್ತೂರಿ ಹಬ್ಬ ದೇವರನ್ನು ಸಂಧಿಸಲು ಸಿದ್ಧರಾಗಲು ಎಲ್ಲಾ ಇಸ್ರಾಯೇಲರಿಗೆ ತುತ್ತೂರಿ ಮೂಲಕ ಕರೆಯುವಿಕೆಯನ್ನು ನೀಡಲಾಗುತ್ತಿತ್ತು. ನ್ಯಾಯ ವಿಚಾರಣೆ ದಿನ ಬರ್ತಕ್ಕಂಥದ್ದಾಗಿದೆ, ಅದಕ್ಕಾಗಿ ಸಿದ್ಧರಾಗಲು ಕರೆಯುವಿಕೆ ಬರ್ತಕ್ಕಂಥದ್ದಾಗಿತ್ತು. ಆದ ಕಾರಣ ಅವರು ಸಮಯನ್ನೇ ಕೇಳಿ ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಳ್ಳಬೇಕಾಗಿತ್ತು. ಈ ತುತ್ತೂರಿ ಯಾಕೆ ಅಂದರೆ ಒಂದು ಎಚ್ಚರಿಕೆ, ಮಹಾದೋಷ ಪರಿಹಾರಕ ದಿನ ಬರ್ತಕ್ಕಂಥದ್ದಾಗಿದೆ. ನಿಮ್ಮ ಪಾಪಗಳನ್ನು ಆ ದಿನಕ್ಕೂ ಮೊದಲು ಅರಕೆ ಇಟ್ಟು ನಿಮ್ಮನ್ನು ನೀವು ಪರಿಶುದ್ಧ ಮಾಡಿಕೊಳ್ಳಿರಿ. ಯಾಕೆಂದರೆ ಆ ದಿನಕ್ಕೂ ಮೊದಲೇ ಅವರು ತಮ್ಮ ಪಾಪಗಳನ್ನು ಹರಕಿಡದೆ ಸುದ್ದಿ ಮಾಡಿಕೊಳ್ಳದೆ ಇದ್ದಂಥ ಪಕ್ಷದಲ್ಲಿ ಅವರನ್ನು ಇಸ್ರಾಯೇಲ್ ಪಾಳ್ಯದಿಂದಲೇ ಇಸ್ರಾಯೇಲ್ ಜನದಿಂದಲೇ ಅವರನ್ನು ಬಹಿಷ್ಕಾರ ಮಾಡಲಾಗುತ್ತಿತ್ತು. ಅದಕ್ಕೋಸ್ಕರವೇ ಈ ಒಂದು ತುತ್ತೂರಿಯ ಮೂಲಕವಾಗಿ ಒಂದು ಎಚ್ಚರಿಕೆಯನ್ನು ದೇವರು ಇಸ್ರಾಯೇಲ್ ಜನರಿಗೆ ನೀಡ್ತಕ್ಕಂಥವನಾಗಿದ್ದನು. ಅದೇ ರೀತಿಯಾಗಿ ಈಗಲೂ ಸಹ ನಮಗೆ ಪ್ರಕಟಣೆ ಪುಸ್ತಕ 14:6-7 ತನಕ ಓದುವುದಾದರೆ ಅದರಲ್ಲಿ ನ್ಯಾಯ ವಿಚಾರಣೆಗಳಿಗೂ ಬಂದಿದೆ ಎಂಬುದಾಗಿ ನಮ್ಮನ್ನು ಸಹ ಎಚ್ಚರಿಕೆಯನ್ನು ನೀಡತಕ್ಕಂಥವರಾಗಿದ್ದಾರೆ. ಇನ್ನು ಪರ್ಣಶಾಲೆಯ ಹಬ್ಬ, ಈ ಪರ್ಣಶಾಲೆಯ ಹಬ್ಬ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಕುಯಿಲು ಸೇಕರಿಸಲ್ಪಟ್ಟಿತ್ತು, ಪ್ರಾಯಶ್ಚಿತ್ತ ಮಾಡಲಾಗಿತ್ತು ಮತ್ತು ತಪ್ಪು ಅಭಿಪ್ರಾಯಗಳೆಲ್ಲ ಬಗೆಹರಿದು ಹೋಗಿತ್ತು ಅವರಲ್ಲಿದ್ದಂಥದ್ದು. ಜನರು ಪಾಪಗಳನ್ನು ಹರಕೆ ಮಾಡಿ ಪಾಪವನ್ನು ಬೇರ್ಪಡಿಸಿದರು. ಇಸ್ರಾಯೇಲರಿಗೆ ಇದು ಒಂದು ಸಂತೋಷದ ದಿನವಾಗಿತ್ತು. ಅಂದರೆ ಇದರಲ್ಲಿ ಮುಖ್ಯವಾಗಿ ಸಬ್ಬತ್ ಅಂದರೆ ವಿಶ್ರಾಂತಿ, ಆ ವಿಶ್ರಾಂತಿ ಅಂತಕ್ಕಂಥದ್ದು ಪರ್ಣಶಾಲೆಯಲ್ಲಿ ಆರಂಭವಾಗಲಿಲ್ಲ, ಆದರೆ ಅದು ಆದಾಮ ಹವಳು ಪಾಪಕ್ಕೆ ಮೊದಲೇ ದೇವರು ಸಬ್ಬತ್ತಿನವನ್ನ ಈ ವಿಶ್ರಮಿಸಿಕೊಳ್ತಕ್ಕಂಥದ್ದನ್ನು ಕೊಟ್ಟನು. ಕ್ರಿಸ್ತನು ಹಾದಿಯಲ್ಲಿ ಸಮಾಧಿಯಲ್ಲಿ ವಿಶ್ರಮಿಸಿಕೊಂಡನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಬ್ಬತ್ತಿನ ಮರುದಿನ ಯೇಸು ಸ್ವಾಮಿ ಎದ್ದು ಬಂದನು, ಈತನು ಸತ್ತವರಿಗಿಂತ ಪ್ರಥಮ ಫಲವಾದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪ್ರಥಮ ಫಲದ ಹಬ್ಬವನ್ನು ಆಚರಿಸ್ತಕ್ಕಂಥರಾಗಿದ್ದರು. ಅಂದರೆ ಯೇಸು ಸ್ವಾಮಿಯೇ ಪುನರುತ್ಥಾನದಲ್ಲಿ ಪ್ರಥಮ ಫಲವಾಗಿ ಎದ್ದದರ ಒಂದು ಗುರುತಾಗಿ ಇದು ಇತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಇಸ್ರಾಯೇಲ್ ಜನರಿಗೆ ಪ್ರಧಾನವಾದಂತಹ ಒಂದು ದಿನವಾಗಿತ್ತು. ಇದನ್ನು ಅವರು ಕೈಗೊಳ್ಳಬೇಕಾಗಿತ್ತು, ಯಾಕೆಂದರೆ ಯಹೋವನೇ ಇದನ್ನು ಆಶೀರ್ವದಿಸಿದನು. ಈ ಸಬ್ಬತ್ತಿನ ದಿನ 10 ಕಟ್ಟುಗಳಲ್ಲಿ ಒಂದು ಮುಖ್ಯವಾದಂಥ ಭಾಗವಾಗಿದೆ. ಅದನ್ನು ನಾವು ವಿಮೋಚನಾ ಕಾಂಡ 20:8-11 ತನಕ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿ ಸಬ್ಬತ್ ದಿನದಂದು ಇಸ್ರಾಯೇಲ್ ಜನಗಳು ಆ ಸಭೆಗಳಲ್ಲಿ ಕಾಣಿಸಿಕೊಳ್ತಕ್ಕಂಥವರಾಗಿದ್ದರು. ಅದು ಒಂದು ಸಭೆ ಕೂಟವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಒಂದು ವಿಶ್ರಾಂತಿ ದಿನ, ಇದು ಒಂದು ಆಚರಣೆಯ ಯೇಸು ಸ್ವಾಮಿ ಸೃಷ್ಟಿಯ ಕಾರ್ಯದಲ್ಲಿ ಒಂದು ಸ್ಮರಣೆ ಆಗಿ ಈ ದಿನವನ್ನು ಕೊಟ್ಟಿದ್ದನು. ಅದನ್ನು ಸಹ ಇಸ್ರಾಯೇಲ್ ಜನಗಳು ಹಬ್ಬದ ರೀತಿಯಲ್ಲಿ ಆಚರಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸು ಸಬ್ಬತ್ತಿನವನ್ನು ಕೈಗೊಂಡದರ ಬಗ್ಗೆ ಇಡೀ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಈ ಸಬ್ಬತ್ತಿನವನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿ ಇನ್ನೂ ಸಹ ಈ ಲೋಕದಲ್ಲಿ ಸಬ್ಬತ್ತಿದೆ, ಅದು ಮನುಷ್ಯನಿಗೆ ವಿಶ್ರಾಂತಿ ದಿನವಾಗಿ ಕೊಡಲ್ಪಟ್ಟಿದೆ ಎನ್ನುವುದರ ಅರ್ಥವನ್ನು ನಾವಿಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಹಬ್ಬಗಳನ್ನು ನಾವು ಕೂಲಂಕುಷವಾಗಿ ಪರಿಶೋಧನೆ ಮಾಡಿ ನೋಡುವಾಗ ಎಲ್ಲವೂ ಸಹ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು, ಬರ್ತಕ್ಕಂತಹ ಮೇಸಾಯನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು, ಆತನ ಸೇವೆಯನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಆದರೆ ಇವೆಲ್ಲವೂ ಸಹ ನಮಗೆ ಒಂದು ಉದಾಹರಣೆಯಾಗಿ ಕೊಡಲಾಗಿತ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಪವಿತ್ರ ಹಬ್ಬಗಳು ಮಾನವರಿಗೆ ದೇವರು ಯೋಜನೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಪಾಸ್ಕ ಹಬ್ಬ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನ ಮರಣವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಪಂಚಸತಮ ಹಬ್ಬ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪರಿಶುದ್ಧಾತ್ಮನ ಸುರಿಸುವಿಕೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ. ತುತ್ತೂರಿ ಹಬ್ಬ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ ನ್ಯಾಯ ವಿಚಾರಣೆ ದಿನ ಪ್ರಕಟಣೆಯಾಗಿದೆ ಎಂಬುದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಹುಳಿ ಇಲ್ಲದ ರೊಟ್ಟಿ ಹಬ್ಬ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನು ಪಾಪವಿಲ್ಲದಂಥ ಜೀವಿತವನ್ನು ಜೀವಿಸಿದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮಹಾದೋಷ ಪರಿಹಾರಕ ದಿನ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ನ್ಯಾಯ ತೀರ್ಪಿನ ದಿನ ಬಂದಿದೆ ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪರ್ಣಶಾಲೆಯ ಹಬ್ಬ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಪಾಪದಿಂದ ವಿಮೋಚನೆ ಮಾಡಿ ಯೇಸು ಸ್ವಾಮಿ ಎರಡನೇ ಸಾರಿ ಬಂದು ನಮ್ಮನ್ನು ಪಾಪದಿಂದ ಬಿಡಿಸಿ ಹೊಸ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪ್ರಥಮ ಫಲದ ಹಬ್ಬ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನು ಬರುವಾಗ ಭಕ್ತರು ಪ್ರಥಮ ಫಲವಾಗಿ ಎಬ್ಬಿಸಲ್ಪಟ್ಟು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಎಲ್ಲ ಹಬ್ಬಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ. ಈಗ ನಾವಿರ್ತಕ್ಕಂಥದ್ದು ಮಹಾದೋಷ ಪರಿಹಾರಕ ದಿನದಲ್ಲಿ. ಹೇಗೆ ಇಸ್ರಾಯೇಲ್ ಜನರಿಗೆ ಒಂದು ದಿನದ ಹಬ್ಬವಾಗಿತ್ತು, ಹಾಗೆ ಯೇಸು ಸ್ವಾಮಿ ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ. ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಆತನ ಜನಗಳನ್ನು ಪ್ರಥಮ ಫಲವಾಗಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಈ ಹಬ್ಬಗಳು ಯಾವುದೋ ಒಂದು ರೀತಿಯಲ್ಲಿ ಇಸ್ರಾಯೇಲರಿಗೆ ಕೊಡಲಾಗಿತ್ತು, ಆದರೆ ಆ ಹಬ್ಬಗಳು ನಮಗೂ ಸಹ ಕ್ರಿಸ್ತನ ಒಂದು ಸೇವೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಬರೀ ಕೇವಲ ಹಬ್ಬಗಳಲ್ಲ, ಅದು ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಆತನ ಸೇವೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೌದು, ಈಗ ನಾವಿರ್ತಕ್ಕಂಥದ್ದು ಮಹಾದೋಷ ಪರಿಹಾರಕ ಹಬ್ಬದ ಆ ಒಂದು ದಿನದಲ್ಲಿ, ನಂತರ ಕ್ರಿಸ್ತನ ಎರಡನೇ ಬರವನ್ನು ಬರ್ತಕ್ಕಂಥದ್ದಾಗಿದೆ, ರಾಜನಾಗಿ ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಕೊನೆಯ ಗಡಿಗೆಯಲ್ಲಿ ನಾವು ಜೀವಿಸುವುದರಿಂದ ಈ ಹಬ್ಬಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನೀವು ಹೌದು ಈ ಹಬ್ಬಗಳಲ್ಲಿ ನಾವು ಮಹಾದೋಷ ಪರಿಹಾರಕ ದಿನದಲ್ಲಿ ಇದ್ದೇವೆ, ಆತನ ಬಳಿಗೆ ಬಂದು ನಮ್ಮನ್ನು ಶುದ್ಧಿ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಒಂದು ಹಬ್ಬಗಳ ಬಗ್ಗೆ ನಾವು ಅರಿತುಕೊಂಡೆವು. ಹೌದು ಸ್ವಾಮಿ, ನಮ್ಮನ್ನು ಬದಲಾಯಿಸಿ ಪರಲೋಕ ರಾಜ್ಯಕ್ಕೆ ಸೇರಿಸು. ಈ ಹಬ್ಬಗಳು ಆತ್ಮಿಕವಾಗಿ ನಮಗೆ ಬಹಳ ಉಪಯೋಗವಾಗಿವೆ, ಇದನ್ನು ಅರಿತುಕೊಂಡಿದ್ದೇವೆ ಸ್ವಾಮಿ. ನಿನ್ನ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಬದಲಾಯಿಸಿ ನೀನ್ ನಡೆಸು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ಸ್ನೇಹಿತ